ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 7/1/2025. ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ನೀವು ಸ್ವಯಂನ್ನು ಸಂಗಮಯುಗದ ಬ್ರಾಹ್ಮಣ ಆತ್ಮ ಎಂದು ತಿಳಿದುಕೊಳ್ಳಿ. ಆಗ ಸತ್ಯುಗದ ವೃಕ್ಷ ನಿಮಗೆ ಕಾಣಿಸುತ್ತದೆ ಮತ್ತು ನೀವು ಅಪಾರ ಖುಷಿಯಲ್ಲಿ ಇರುತ್ತೀರಾ. ಇಂದಿನ ಪ್ರಶ್ನೆಯಾಗಿದೆ, ಯಾವ ಮಕ್ಕಳಿಗೆ ಜ್ಞಾನದ ಬಗ್ಗೆ ಆಸಕ್ತಿ ಇದೆಯೋ ಆ ಮಕ್ಕಳ ಲಕ್ಷಣ ಏನಾಗಿದೆ? ಉತ್ತರ, ಅವರು ಪರಸ್ಪರ ಜ್ಞಾನದ ಮಾತನ್ನೇ ಮಾತನಾಡುತ್ತಾರೆ. ಅವರು ಎಂದೂ ಪರಚಿಂತನೆಯನ್ನು ಮಾಡುವುದಿಲ್ಲ. ಏಕಾಂತದಲ್ಲಿ ಕುಳಿತು ಜ್ಞಾನದ ಬಗ್ಗೆ ವಿಚಾರ ಸಾಗರ ಮಂಥನವನ್ನು ಮಾಡುತ್ತಾರೆ. ಇನ್ನೊಂದು ಪ್ರಶ್ನೆ, ಈ ಸೃಷ್ಟಿ ನಾಟಕದ ಯಾವ ರಹಸ್ಯವನ್ನು ಮಕ್ಕಳಾದ ನೀವು ಅರ್ಥ ಮಾಡಿಕೊಂಡಿದ್ದೀರಾ? ಉತ್ತರ, ಈ ಸೃಷ್ಟಿಯಲ್ಲಿ ಯಾವ ವಸ್ತುವೂ ಕೂಡ ಸದಾ ಶಾಶ್ವತವಾಗಿ ಇರುವುದಿಲ್ಲ. ಒಬ್ಬ ಪರಮಾತ್ಮ ಶಿವತಂದೆಯನ್ನು ಬಿಟ್ಟು ಈ ಸೃಷ್ಟಿಯಲ್ಲಿ ಬೇರೆ ಯಾವ ವಸ್ತುವು ಸದಾ ಶಾಶ್ವತವಾಗಿ ಇರಲು ಸಾಧ್ಯ ಇಲ್ಲ. ಹಳೆಯ ಜಗತ್ತಿನ ಆತ್ಮರನ್ನು ಹೊಸ ಜಗತ್ತಿಗೆ ಕರೆದುಕೊಂಡು ಹೋಗುವುದಕ್ಕೋಸ್ಕರ ಯಾರಾದರೂ ಒಬ್ಬರು ಬೇಕು ತಾನೆ? ಈ ನಾಟಕದ ರಹಸ್ಯವನ್ನು ಮಕ್ಕಳಾದ ನೀವೇ ಅರ್ಥ ಮಾಡಿಕೊಂಡಿದ್ದೀರಾ? ಓಂ ಶಾಂತಿ. ಪುರುಷೋತ್ತಮ ಸಂಗಮಯುಗದಲ್ಲಿ ಬರುವಂತಹ ಪರಮಾತ್ಮ ತಂದೆ ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ, ಮಕ್ಕಳಿಗೆ ಇದಂತೂ ಗೊತ್ತಿದೆ, ನಾವು ಬ್ರಾಹ್ಮಣ ಆತ್ಮರಾಗಿದ್ದೇವೆ ಎಂದು, ನಾವು ಬ್ರಾಹ್ಮಣರಾಗಿದ್ದೇವೆ ಅನ್ನುವುದು ಮಕ್ಕಳಿಗೆ ಗೊತ್ತಿದೆ. ಸ್ವಯಂನ್ನು ಬ್ರಾಹ್ಮಣರು ಎಂದು ತಿಳಿದುಕೊಂಡಿದ್ದೀರೋ ಅಥವಾ ನಾನು ಬ್ರಾಹ್ಮಣ ಆತ್ಮ ಆಗಿದ್ದೇನೆ ಅನ್ನುವುದನ್ನು ಮರೆತು ಬಿಡುತ್ತೀರೋ? ಬ್ರಾಹ್ಮಣರು ಎಂದೂ ಕೂಡ ತಮ್ಮ ಕುಲವನ್ನು ಮರೆಯುವುದಿಲ್ಲ. ಅಂದ ಮೇಲೆ ನಿಮಗೂ ಕೂಡ ಅವಶ್ಯವಾಗಿ ನಾನು ಬ್ರಾಹ್ಮಣ ಆತ್ಮ ಆಗಿದ್ದೇನೆ ಅನ್ನುವ ಮಾತು ನೆನಪಿನಲ್ಲಿ ಇರಬೇಕು. ಈ ಒಂದು ಮಾತು ನೆನಪಿನಲ್ಲಿ ಇದ್ದರೂ ಕೂಡ ನಿಮ್ಮ ನೌಕೆ ಪಾರಾಗಿ ಬಿಡುತ್ತದೆ. ಸಂಗಮ ಯುಗದಲ್ಲಿ ನೀವು ಹೊಸ ಹೊಸ ಮಾತನ್ನು ಕೇಳುತ್ತೀರಾ. ಅಂದ ಮೇಲೆ ಆ ಹೊಸ ಹೊಸ ಜ್ಞಾನದ ಮಾತಿನ ಬಗ್ಗೆ ನಿಮ್ಮ ಬುದ್ಧಿಯಲ್ಲಿ ಚಿಂತನೆ ನಡೆಯಬೇಕು. ಇದಕ್ಕೆ ಜ್ಞಾನದ ಬಗ್ಗೆ ವಿಚಾರ ಸಾಗರ ಮಂಥನವನ್ನು ಮಾಡುವುದು ಎಂದು ಕರೆಯಲಾಗುತ್ತದೆ. ನೀವೀಗ ರೂಪ ಬಸಂತ್ ಆಗಿದ್ದೀರಾ, ಅಂದರೆ ನೀವೀಗ ಜ್ಞಾನಿಗಳೂ ಕೂಡ ಆಗಿದ್ದೀರಾ ಮತ್ತು ಯೋಗಿಗಳೂ ಕೂಡ ಆಗಿದ್ದೀರಾ. ಆತ್ಮರಾದ ನಿಮ್ಮಲ್ಲಿ ಸಂಪೂರ್ಣ ಜ್ಞಾನ ತುಂಬುತ್ತಿದೆ. ಅಂದ ಮೇಲೆ ಜ್ಞಾನರತ್ನ ನಿಮ್ಮ ಬಾಯಿಂದ ಸದಾ ಬರಬೇಕು. ಸ್ವಯಂನ್ನು ಸಂಗಮ ಯುಗದ ಬ್ರಾಹ್ಮಣ ಆತ್ಮ ಎಂದು ತಿಳಿದುಕೊಳ್ಳಬೇಕು. ಕೆಲವರು ತಮ್ಮನ್ನು ತಾವು ಸಂಗಮ ಯುಗದ ಬ್ರಾಹ್ಮಣ ಆತ್ಮರು ಎಂದು ತಿಳಿದುಕೊಂಡಿಲ್ಲ. ಒಂದು ವೇಳೆ ಸ್ವಯಂನ್ನು ಸಂಗಮ ಯುಗದ ನಿವಾಸಿ ಎಂದು ತಿಳಿದುಕೊಂಡರೆ ಸತ್ಯುಗದ ವೃಕ್ಷ ನಿಮಗೆ ಕಾಣಿಸುತ್ತದೆ ಮತ್ತು ನಿಮಗೆ ಅಪಾರ ಖುಷಿ ಇರುತ್ತದೆ. ಪರಮಾತ್ಮ ತಂದೆ ಯಾವ ಜ್ಞಾನದ ಮಾತನ್ನು ತಿಳಿಸುತ್ತಾರೋ ಆ ಜ್ಞಾನವನ್ನು ಆಂತರ್ಯದಲ್ಲಿ ಪುನರಾವರ್ತನೆ ಮಾಡಬೇಕು. ಅಂದರೆ ತಂದೆ ತಿಳಿಸುವ ಜ್ಞಾನವನ್ನು ಆಂತರ್ಯದಲ್ಲಿ ರಿಪೀಟ್ ಮಾಡಬೇಕು. ನಾನು ಸಂಗಮ ಯುಗದ ನಿವಾಸಿಯಾಗಿದ್ದೇನೆ ಅನ್ನುವ ಮಾತು ಮಕ್ಕಳಾದ ನಿಮಗೆ ಮಾತ್ರ ಗೊತ್ತಿದೆ. ನಿಮ್ಮನ್ನು ಬಿಟ್ಟು ಬೇರೆ ಯಾರಿಗೂ ಕೂಡ ನಾನು ಸಂಗಮ ಯುಗದ ನಿವಾಸಿ ಅನ್ನುವುದು ಗೊತ್ತಿಲ್ಲ. ಈ ಸಂಗಮ ಯುಗದ ಶಿಕ್ಷಣ ಬಹಳಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತದೆ. ಅಂದರೆ ಸಂಗಮ ಯುಗದ ಶಿಕ್ಷಣವನ್ನು ಕಲಿಯಲು ಬಹಳಷ್ಟು ಸಮಯ ಬೇಕಾಗುತ್ತದೆ. ಇದೊಂದೇ ಇಂತಹ ಶಿಕ್ಷಣ ಆಗಿದೆ. ಈ ಶಿಕ್ಷಣದ ಮೂಲಕ ನಾವು ನರನಿಂದ ನಾರಾಯಣ ಆಗುತ್ತೇವೆ. ಇದೊಂದೇ ಇಂತಹ ಶಿಕ್ಷಣ ಆಗಿದೆ. ಈ ಶಿಕ್ಷಣ ನರನನ್ನು ನಾರಾಯಣನನ್ನಾಗಿ ಮಾಡುತ್ತದೆ. ನರಕವಾಸಿಗಳನ್ನು ಸ್ವರ್ಗವಾಸಿಯನ್ನಾಗಿ ಮಾಡುವಂತಹ ಶಿಕ್ಷಣ ಈ ಶಿಕ್ಷಣ ಆಗಿದೆ. ಈ ಶಿಕ್ಷಣವನ್ನು ಕಲಿತು ನಾವು ನರನಿಂದ ನಾರಾಯಣ ಆಗುತ್ತೇವೆ ಅಥವಾ ನರಕದ ನಿವಾಸಿಗಳಿಂದ ಸ್ವರ್ಗದ ನಿವಾಸಿಯಾಗುತ್ತೇವೆ ಅನ್ನುವ ಮಾತು ನೆನಪಿನಲ್ಲಿ ಇದ್ದರೂ ಕೂಡ ನಿಮಗೆ ಖುಷಿ ಇರುತ್ತದೆ. ನಾವು ದೇವತೆಗಳಾಗುತ್ತಿದ್ದೇವೆ, ಅಂದರೆ ಸ್ವರ್ಗದ ನಿವಾಸಿಗಳಾಗುತ್ತಿದ್ದೇವೆ. ಯಾರು ಸಂಗಮ ಯುಗದ ನಿವಾಸಿಗಳಾಗಿದ್ದಾರೋ ಅವರೇ ಸ್ವರ್ಗದ ನಿವಾಸಿಗಳಾಗುತ್ತಾರೆ. ಮೊದಲು ನಾವೆಲ್ಲರೂ ನರಕದ ನಿವಾಸಿಗಳಾಗಿದ್ದೆವು. ಅಂದ ಮೇಲೆ ನರಕದಲ್ಲಿ ನಾವು ಬಹಳಷ್ಟು ಕೊಳಕು ಸ್ಥಿತಿಯಲ್ಲಿ ಸ್ಥಿತ ಆಗಿದ್ದೆವು. ಅಂದರೆ ನರಕದಲ್ಲಿ ನಾವು ಬಹಳಷ್ಟು ಚೀಚಿ ಕೊಳಕು ಗುಣವುಳ್ಳಂತಹ ಆತ್ಮರಾಗಿದ್ದೆವು. ನರಕದಲ್ಲಿ ನಾವು ಬಹಳಷ್ಟು ಕೊಳಕು ಕಾರ್ಯವನ್ನು ಮಾಡುತ್ತಿದ್ದೆವು. ಈಗ ಆ ಕೊಳಕು ಸಂಸ್ಕಾರವನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು. ಅಂದರೆ ಕೆಟ್ಟ ಗುಣಗಳನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು. ನಾವೀಗ ಮನುಷ್ಯರಿಂದ ದೇವತೆಗಳಾಗಬೇಕು, ಸ್ವರ್ಗದ ನಿವಾಸಿಗಳಾಗಬೇಕು. ಯಾವುದಾದರೂ ವ್ಯಕ್ತಿಯ ಪತ್ನಿ ಸತ್ತರೆ ನೀವು ಅವರನ್ನು ಕೇಳಿ ನಿಮ್ಮ ಪತ್ನಿ ಎಲ್ಲಿದ್ದಾರೆ ಎಂದು. ಆಗ ಆ ಪತಿ ಹೇಳುತ್ತಾರೆ ನನ್ನ ಪತ್ನಿ ಸ್ವರ್ಗದ ನಿವಾಸಿಯಾದರು ಎಂದು. ಸ್ವರ್ಗ ಅಂದರೆ ಏನು ಅನ್ನುವುದು ಅವರಿಗೆ ಗೊತ್ತಿಲ್ಲ. ಒಂದು ವೇಳೆ ನಿಮ್ಮ ಪತ್ನಿ ಸ್ವರ್ಗದ ನಿವಾಸಿಯಾಗಿದ್ದಾರೆ ಅಂದ ಮೇಲೆ ನಿಮಗೆ ಬಹಳಷ್ಟು ಖುಷಿಯಾಗಬೇಕು ತಾನೆ? ಈಗ ಮಕ್ಕಳಾದ ನೀವು ಈ ಎಲ್ಲಾ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಂಡಿದ್ದೀರಾ. ನಿಮ್ಮ ಆಂತರ್ಯದಲ್ಲಿ ವಿಚಾರ ನಡೆಯುತ್ತಿರಬೇಕು. ಈಗ ನಾವು ಸಂಗಮ ಯುಗದ ನಿವಾಸಿಗಳಾಗಿದ್ದೇವೆ, ನಾವೀಗ ಪಾವನ ಆಗುತ್ತಿದ್ದೇವೆ ಅನ್ನುವ ವಿಚಾರ ನಿಮ್ಮ ಬುದ್ಧಿಯಲ್ಲಿ ನಡೆಯುತ್ತಿರಬೇಕು. ಸ್ವರ್ಗದ ಆಸ್ತಿಯನ್ನು ನಾವು ಪರಮಾತ್ಮ ತಂದೆಯ ಮೂಲಕ ಪಡೆದುಕೊಳ್ಳುತ್ತಿದ್ದೇವೆ. ಗಳಿಗೆ ಗಳಿಗೆಗೂ ಈ ಜ್ಞಾನವನ್ನು ಸ್ಮರಣೆ ಮಾಡಬೇಕು. ನಾವೀಗ ಸ್ವರ್ಗದ ಆಸ್ತಿಯನ್ನು ತಂದೆಯ ಮೂಲಕ ಪಡೆದುಕೊಳ್ಳುತ್ತಿದ್ದೇವೆ ಅನ್ನುವ ಮಾತನ್ನು ಗಳಿಗೆ ಗಳಿಗೆಗೂ ಸ್ಮರಣೆ ಮಾಡಬೇಕು. ಈ ಮಾತನ್ನು ಎಂದೂ ಮರೆಯಬಾರದು. ಆದರೆ ಮಾಯೆ ಪರಮಾತ್ಮ ತಂದೆಯ ನೆನಪನ್ನು ಮರೆಸಿ ನಮ್ಮನ್ನು ಸಂಪೂರ್ಣ ಕಲಿಯುಗದ ನಿವಾಸಿಯನ್ನಾಗಿ ಮಾಡಿಬಿಡುತ್ತದೆ. ಮಕ್ಕಳು ಹೇಗೆ ವರ್ತನೆಯನ್ನು ಮಾಡುತ್ತಾರೆ ಅಂದರೆ ಅವರನ್ನು ನೋಡಿದ ತಕ್ಷಣ ಇವರು ಸಂಪೂರ್ಣ ಕಲಿಯುಗದ ನಿವಾಸಿಗಳಾಗಿದ್ದಾರೆ ಎಂದು ಎಲ್ಲರಿಗೂ ಅನುಭವ ಆಗುತ್ತದೆ. ಅಂದರೆ ಸಂಪೂರ್ಣ ಕಲಿಯುಗದ ನಿವಾಸಿಗಳಂತೆ ಮಕ್ಕಳು ವರ್ತನೆಯನ್ನು ಮಾಡುತ್ತಾರೆ. ಮಕ್ಕಳಿಗೆ ಆ ಖುಷಿಯ ನಶೆ ಏರುವುದೇ ಇಲ್ಲ. ಮಕ್ಕಳ ಚೆಹರೆ ಶವದ ಸಮಾನ ಆಗಿಬಿಟ್ಟಿರುತ್ತದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಎಲ್ಲರೂ ಕಾಮಚಿತೆಯ ಮೇಲೆ ಕುಳಿತು ಸಂಪೂರ್ಣ ಸುಟ್ಟು ಶವ ಆಗಿಬಿಟ್ಟಿದ್ದೀರಾ. ಈಗ ನಿಮಗೆ ಗೊತ್ತಿದೆ, ನಾವು ಮನುಷ್ಯರಿಂದ ದೇವತೆ ಆಗುತ್ತಿದ್ದೇವೆ ಅಂದ ಮೇಲೆ ನಿಮಗೆ ಖುಷಿ ಇರಬೇಕು. ಆದ್ದರಿಂದ ಅತೀಂದ್ರಿಯ ಸುಖದ ಅನುಭವವನ್ನು ಗೋಪ ಗೋಪಿಕೆಯರನ್ನು ಕೇಳಿ ಎಂದು ಗಾಯನ ಇದೆ. ಈಗ ನೀವು ನಿಮ್ಮ ಮನಸ್ಸನ್ನು ಕೇಳಿಕೊಳ್ಳಿ, ನಾನು ಆ ಅತೀಂದ್ರಿಯ ಸುಖದ ಅನುಭವದಲ್ಲಿ ಸ್ಥಿತ ಆಗಿದ್ದೇನಾ? ನೀವು ಈಶ್ವರೀಯ ಮಿಷನ್ನ ಆತ್ಮರಾಗಿದ್ದೀರಾ. ಈ ಈಶ್ವರೀಯ ಮಿಷನ್ ಯಾವ ಕಾರ್ಯವನ್ನು ಮಾಡುತ್ತದೆ? ಮೊದಲು ಶೂದ್ರರಿಂದ ಬ್ರಾಹ್ಮಣರನ್ನಾಗಿ ಮಾಡುತ್ತದೆ, ನಂತರ ಬ್ರಾಹ್ಮಣರನ್ನು ದೇವತೆಯನ್ನಾಗಿ ಮಾಡುತ್ತದೆ. ನಾವೀಗ ಬ್ರಾಹ್ಮಣರಾಗಿದ್ದೇವೆ ಅನ್ನುವ ಮಾತನ್ನು ಎಂದೂ ಮರೆಯಬೇಡಿ. ಲೌಕಿಕ ಜಗತ್ತಿನಲ್ಲಿರುವಂತಹ ಬ್ರಾಹ್ಮಣರು ನಾನು ಬ್ರಾಹ್ಮಣ ಆಗಿದ್ದೇನೆ ಎಂದು ತಕ್ಷಣ ಹೇಳುತ್ತಾರೆ. ಆದರೆ ಆ ಬ್ರಾಹ್ಮಣರು ಕುಖವಂಶಾವಳಿಗಳು, ಅಂದರೆ ಕುಖದ ಸಂತಾನರಾಗಿದ್ದಾರೆ. ನೀವು ಮುಖವಂಶಾವಳಿಗಳಾಗಿದ್ದೀರಾ. ಬ್ರಾಹ್ಮಣರಾದ ನಿಮಗೆ ಬಹಳಷ್ಟು ನಶೆ ಇರಬೇಕು. ಬ್ರಹ್ಮಾ ಭೋಜನದ ಬಗ್ಗೆ ಗಾಯನ ಕೂಡ ಇದೆ. ನೀವು ಯಾರಿಗಾದರೂ ಬ್ರಹ್ಮಾ ಭೋಜನವನ್ನು ಊಟ ಮಾಡಿಸಿದರೆ ಅವರು ಬಹಳಷ್ಟು ಖುಷಿ ಪಡುತ್ತಾರೆ. ಅಂದರೆ ಯಾರಿಗಾದರೂ ಬ್ರಹ್ಮಾ ಭೋಜನವನ್ನು ಸ್ವೀಕಾರ ಮಾಡಿಸಿದರೆ ಅವರಿಗೆ ಬಹಳಷ್ಟು ಖುಷಿಯಾಗುತ್ತದೆ. ನಾನು ಪವಿತ್ರ ಬ್ರಾಹ್ಮಣ ಆತ್ಮರ ಕೈಯಿಂದ ತಯಾರಾದ ಬ್ರಹ್ಮಾ ಭೋಜನವನ್ನು ಸ್ವೀಕಾರ ಮಾಡುತ್ತಿದ್ದೇನೆ ಅನ್ನುವ ಖುಷಿ ಅವರಿಗೆ ಇರುತ್ತದೆ. ಮನಸ್ಸಾ ವಾಚಾ ಕರ್ಮಣ ಸಂಪೂರ್ಣ ಪವಿತ್ರರಾಗಿ ಇರಬೇಕು. ಈಗ ನೀವು ಯಾವುದೇ ಅಪವಿತ್ರತೆಯ ಕರ್ತವ್ಯವನ್ನು ಮಾಡಬಾರದು. ಮನಸ್ಸಾ ವಾಚಾ ಕರ್ಮಣ ಸಂಪೂರ್ಣ ಪವಿತ್ರ ಆಗಲು ಸಮಯ ಅಂತೂ ಬೇಕಾಗುತ್ತದೆ. ಜನ್ಮವನ್ನು ಪಡೆದುಕೊಂಡ ತಕ್ಷಣ ಯಾರೂ ಪವಿತ್ರರಾಗುವುದಿಲ್ಲ. ಅಂದರೆ ಜನ್ಮವನ್ನು ಪಡೆದುಕೊಳ್ಳುವಾಗಲೇ ಯಾರು ಪವಿತ್ರರಾಗಿ ಜನ್ಮವನ್ನು ಪಡೆದುಕೊಳ್ಳುವುದಿಲ್ಲ. ಬಲೆ ಸೆಕೆಂಡ್ನಲ್ಲಿ ಜೀವನ್ ಮುಕ್ತಿ ಎಂದು ಗಾಯನ ಇದೆ. ತಂದೆಗೆ ಮಗು ಆದ ತಕ್ಷಣ ತಂದೆಯ ಮೂಲಕ ಆಸ್ತಿ ಪ್ರಾಪ್ತಿಯಾಗುತ್ತದೆ. ಇವರು ಪ್ರಜಾಪಿತ ಬ್ರಹ್ಮ ಆಗಿದ್ದಾರೆ ಎಂದು ಒಮ್ಮೆ ಬ್ರಹ್ಮ ತಂದೆಯನ್ನು ಗುರುತಿಸಿದ ತಕ್ಷಣ ತಂದೆಯ ಮೂಲಕ ಆಸ್ತಿ ಸಿಗುತ್ತದೆ. ಈ ಬ್ರಹ್ಮ ತಂದೆ ಶಿವ ತಂದೆಗೆ ಮಗು ಆಗಿದ್ದಾರೆ, ಪರಮಾತ್ಮ ಶಿವತಂದೆ ತಂದೆಯಾಗಿದ್ದಾರೆ ಅನ್ನುವ ನಿಶ್ಚಯವನ್ನು ಧಾರಣೆ ಮಾಡಿಕೊಂಡ ತಕ್ಷಣ ತಂದೆಯ ಆಸ್ತಿಗೆ ವಾರಸುದಾರರಾಗಿ ಬಿಡುತ್ತೇವೆ. ಪುನಃ ಯಾವುದಾದರೂ ಅಕರ್ತವ್ಯವನ್ನು ಮಾಡಿದರೆ ಬಹಳಷ್ಟು ಶಿಕ್ಷೆಯನ್ನು ಅನುಭವ ಮಾಡಬೇಕಾಗುತ್ತದೆ. ಹೇಗೆ ಕಾಶಿ ಕಲ್ವಟ್ನ ಬಗ್ಗೆ ಪರಮಾತ್ಮ ತಂದೆ ತಿಳಿಸಿದ್ದಾರೆ, ಅಂದರೆ ಕಾಶಿಯಲ್ಲಿ ಒಂದು ಬಾವಿ ಇದೆ, ಆ ಬಾವಿಯಲ್ಲಿ ಅನೇಕ ಕತ್ತಿ ಇದೆ. ಆ ಬಾವಿಯಲ್ಲಿ ಹೋಗಿ ಯಾರು ಪರಮಾತ್ಮ ತಂದೆ ಹೆಸರಿನಲ್ಲಿ ತಮ್ಮ ಶರೀರವನ್ನು ಅರ್ಪಣೆ ಮಾಡುತ್ತಾರೋ ಅವರು ಆಗ ಅನೇಕ ಜನ್ಮದ ಶಿಕ್ಷೆಯನ್ನು ಅನುಭವ ಮಾಡಿ ಪಾಪದಿಂದ ಮುಕ್ತ ಆಗುತ್ತಾರೆ. ಶಿಕ್ಷೆಯನ್ನು ಅನುಭವ ಮಾಡಿದಾಗ ಲೆಕ್ಕಾಚಾರ ಅಂತೂ ಚುಪ್ತ ಆಗುತ್ತದೆ ತಾನೆ. ಮುಕ್ತಿಗೋಸ್ಕರ ಅನೇಕರು ಆ ಬಾವಿಯಲ್ಲಿ ಹಾರುತ್ತಾರೆ. ಆದರೆ ಈ ಜ್ಞಾನ ಮಾರ್ಗದಲ್ಲಿ ಆ ರೀತಿ ಬಾವಿಯಲ್ಲಿ ಹಾರುವಂತಹ ಮಾತಿಲ್ಲ. ಶಿವತಂದೆ ಮಕ್ಕಳಿಗೆ ತಿಳಿಸುತ್ತಾರೆ, ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ ಎಂದು. ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದು ಎಷ್ಟು ಸಹಜ ಮಾತಾಗಿದೆ. ಆದರೂ ಕೂಡ ಮಕ್ಕಳು ಮಾಯೆಯ ಚಕ್ರದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾರೆ. ನಿಮ್ಮ ಈ ಯುದ್ಧ ಬಹಳ ಸಮಯದವರೆಗೂ ನಡೆಯುತ್ತದೆ. ಬಾಹುಬಲದ ಯುದ್ಧ ಇಷ್ಟು ಸಮಯದವರೆಗೂ ನಡೆಯುವುದಿಲ್ಲ. ಯಾವಾಗ ನೀವು ಜ್ಞಾನ ಮಾರ್ಗಕ್ಕೆ ಬರುತ್ತೀರೋ ಅಂದೇ ಯುದ್ಧ ಪ್ರಾರಂಭ ಆಗಿಬಿಡುತ್ತದೆ. ಯಾವ ದಿನ ನೀವು ಪರಮಾತ್ಮ ತಂದೆಯ ಬಳಿ ಬರುತ್ತೀರೋ ಅದೇ ದಿನ ಮಾಯೆ ಜೊತೆಗೆ ನಿಮ್ಮ ಯುದ್ಧ ಪ್ರಾರಂಭ ಆಗಿಬಿಡುತ್ತದೆ. ಹಳಬರ ಜೊತೆಗೆ ಮಾಯೆ ಯುದ್ಧ ಬಹಳಷ್ಟು ನಡೆಯುತ್ತದೆ. ಯಾರೆಲ್ಲ ಹೊಸಬರು ಜ್ಞಾನ ಮಾರ್ಗಕ್ಕೆ ಬರುತ್ತಾರೋ ಅವರ ಜೊತೆಗೂ ಮಾಯೆ ಯುದ್ಧ ನಡೆಯುತ್ತದೆ. ಜಗತ್ತಿನಲ್ಲಿ ನಡೆಯುವಂತಹ ಸ್ಥೂಲ ಯುದ್ಧದಲ್ಲಿ ಯಾರಾದರೂ ಯೋಧರು ಸತ್ತರೆ ಆ ಸ್ಥಾನಕ್ಕೆ ಬೇರೆ ಯೋಧರನ್ನು ಸೇರಿಸಿಕೊಳ್ಳುತ್ತಾರೆ. ಈ ಜ್ಞಾನ ಮಾರ್ಗದಲ್ಲಿ ಯಾರಾದರೂ ಸತ್ತರೆ ಪುನಃ ಈಶ್ವರನ ಮಕ್ಕಳ ಸಂಖ್ಯೆ ವೃದ್ಧಿಯಾಗುತ್ತಾ ಹೋಗುತ್ತದೆ. ವೃಕ್ಷ ದೊಡ್ಡದಾಗಲೇಬೇಕು ತಾನೆ. ಪರಮಾತ್ಮ ತಂದೆ ಮಧುರಾತಿ ಮಧುರ ಮಕ್ಕಳಿಗೆ ತಿಳಿಸುತ್ತಾರೆ, ಪರಮಾತ್ಮ ತಂದೆ ನನಗೆ ತಂದೆಯಾಗಿದ್ದಾರೆ. ಪರಮಾತ್ಮ ತಂದೆ ಪರಮ ಶಿಕ್ಷಕಾಗಿದ್ದಾರೆ, ಪರಮಾತ್ಮ ತಂದೆ ಸದ್ಗುರು ಆಗಿದ್ದಾರೆ ಅನ್ನುವುದು ಸದಾ ನೆನಪಿನಲ್ಲಿ ಇರಬೇಕು. ಶ್ರೀಕೃಷ್ಣನಿಗೆ ಸದ್ಗುರು, ತಂದೆ, ಟೀಚರ್ ಎಂದು ಕರೆಯಲು ಸಾಧ್ಯ ಇಲ್ಲ. ಈಗ ನಿಮಗೆ ಸರ್ವರ ಕಲ್ಯಾಣವನ್ನು ಮಾಡುವಂತಹ ಆಸಕ್ತಿ ಇರಬೇಕು. ಮಹಾರಥಿ ಮಕ್ಕಳು ಸೇವೆಯಲ್ಲಿ ತೊಡಗಿದ್ದಾರೆ. ಆ ಮಹಾರಥಿ ಮಕ್ಕಳಿಗೆ ಬಹಳಷ್ಟು ಖುಷಿ ಇರುತ್ತದೆ. ಯಾವ ಸ್ಥಾನದಿಂದ ಈಶ್ವರನ ಸೇವೆಗೋಸ್ಕರ ನಿಮಂತ್ರಣ ಸಿಗುತ್ತದೆಯೋ, ಸೇವೆಯನ್ನು ಮಾಡುವುದಕ್ಕೋಸ್ಕರ ಮಹಾರಥಿ ಮಕ್ಕಳು ಆ ಸ್ಥಾನಕ್ಕೆ ಓಡಿ ಹೋಗುತ್ತಿರುತ್ತಾರೆ. ಪ್ರದರ್ಶನದ ಸೇವೆಯ ಕಮಿಟಿಯಲ್ಲಿ ಒಳ್ಳೊಳ್ಳೆ ಮಕ್ಕಳನ್ನು ಜ್ಞಾನ ಹೇಳುವುದಕ್ಕೋಸ್ಕರ ಆರಿಸಿಕೊಳ್ಳಲಾಗುತ್ತದೆ. ಆ ಮಕ್ಕಳಿಗೆ ಆದೇಶ ಸಿಗುತ್ತದೆ, ಸೇವೆಯನ್ನು ಮಾಡುತ್ತಾ ಇರಿ ಎಂದು. ಯಾರು ಸೇವೆಯನ್ನು ಮಾಡುತ್ತಾರೋ ಆ ಸೇವೆಯನ್ನು ಮಾಡುವಂತಹ ಸೇವಾದಾರಿಗಳನ್ನು ನೋಡಿ ಎಲ್ಲರೂ ಹೇಳುತ್ತಾರೆ, ಈಶ್ವರೀಯ ಮಿಷನ್ನ ಒಳ್ಳೆಯ ಮಕ್ಕಳು ಇವರಾಗಿದ್ದಾರೆ ಎಂದು. ಅಂತಹ ಮಕ್ಕಳನ್ನು ನೋಡಿ ಪರಮಾತ್ಮ ತಂದೆ ಕೂಡ ಖುಷಿ ಪಡುತ್ತಾರೆ. ಈ ಮಕ್ಕಳು ಬಹಳ ಚೆನ್ನಾಗಿ ಸೇವೆಯನ್ನು ಮಾಡುತ್ತಿದ್ದಾರೆ ಎಂದು ತಂದೆಗೂ ಕೂಡ ಖುಷಿಯಾಗುತ್ತದೆ. ಅಂದ ಮೇಲೆ ನೀವೀಗ ನಿಮ್ಮ ಮನಸ್ಸನ್ನು ಕೇಳಿಕೊಳ್ಳಿ, ನಾನು ಪರಮಾತ್ಮ ತಂದೆಯ ಸೇವೆಯನ್ನು ಮಾಡುತ್ತಿದ್ದೇನೆ ತಾನೆ, ನಾನು ಈಶ್ವರ ತಂದೆಯ ಸೇವೆಯಲ್ಲಿ ಉಪಸ್ಥಿತ ಆಗಿದ್ದೇನೆ ತಾನೆ. ಆನ್ ಗಾಡ್ ಫಾದರ್ಲಿ ಸರ್ವಿಸ್ ಅಂದರೆ ನಾನು ಈಶ್ವರನ ಸೇವೆಯಲ್ಲಿ ಉಪಸ್ಥಿತ ಆಗಿದ್ದೇನೆ. ಪರಮಾತ್ಮ ತಂದೆಯ ಸೇವೆ ಅಂದರೆ ಯಾವ ಸೇವೆಯಾಗಿದೆ? ಎಲ್ಲರಿಗೂ ಮನ್ಮನಾಭವ ಅನ್ನುವ ಸಂದೇಶವನ್ನು ತಿಳಿಸಬೇಕು. ಇದೇ ಈಶ್ವರನ ಸೇವೆಯಾಗಿದೆ. ಆದಿ ಮಧ್ಯ ಅಂತ್ಯದ ಜ್ಞಾನ ಬುದ್ಧಿಯಲ್ಲಿ ಇದೆ. ಸ್ವದರ್ಶನ ಚಕ್ರಧಾರಿ ಅನ್ನುವುದೇ ನಿಮ್ಮ ಹೆಸರಾಗಿದೆ. ಅಂದ ಮೇಲೆ ನಿಮ್ಮ ಬುದ್ಧಿಯಲ್ಲಿ ಸದಾ ಜ್ಞಾನದ ಚಿಂತನೆ ನಡೆಯುತ್ತಿರಬೇಕು. ಸ್ವದರ್ಶನ ಚಕ್ರ ಎಂದೂ ನಿಲ್ಲುವುದಿಲ್ಲ. ನೀವು ಚೈತನ್ಯದಲ್ಲಿ ಲೈಟ್ ಹೌಸ್ ಆಗಿದ್ದೀರಾ. ಅಂದ ಮೇಲೆ ನಿಮ್ಮ ಬಗ್ಗೆ ಬಹಳಷ್ಟು ಮಹಿಮೆಯನ್ನು ಮಾಡಲಾಗುತ್ತದೆ. ಬೇಹದ್ದಿನ ತಂದೆಯ ಗಾಯನದ ಬಗ್ಗೆ ನೀವೀಗ ಕೇಳಿಸಿಕೊಳ್ಳುತ್ತಿದ್ದೀರಾ. ಬೇಹದ್ದಿನ ತಂದೆಯ ಗಾಯನದ ಬಗ್ಗೆ ಈಗ ನಿಮಗೆ ಗೊತ್ತಿದೆ. ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ, ಪತಿತ ಪಾವನ ಆಗಿದ್ದಾರೆ, ಗೀತೆಯ ಭಗವಂತ ಆಗಿದ್ದಾರೆ. ಪರಮಾತ್ಮ ತಂದೆ ಯೋಗದ ಶಕ್ತಿ ಮತ್ತು ಜ್ಞಾನದ ಶಕ್ತಿಯ ಮೂಲಕ ಈ ಕಾರ್ಯವನ್ನು ಮಾಡಿಸುತ್ತಿದ್ದಾರೆ. ಇದರಲ್ಲಿ ಯೋಗದ ಶಕ್ತಿಯ ಪ್ರಭಾವ ಬಹಳಷ್ಟು ಇದೆ. ಅಂದರೆ ಈ ಸಂಗಮ ಯುಗದಲ್ಲಿ ಯೋಗದ ಶಕ್ತಿಯ ಪ್ರಭಾವ ಬಹಳಷ್ಟು ಇದೆ. ಭಾರತದ ಪ್ರಾಚೀನ ಯೋಗ ಬಹಳಷ್ಟು ಪ್ರಸಿದ್ಧ ಆಗಿದೆ. ಆ ಪ್ರಾಚೀನ ಯೋಗವನ್ನು ನೀವೀಗ ಕಲಿಯುತ್ತಿದ್ದೀರಾ. ಸನ್ಯಾಸಿಗಳ ಯೋಗ ಹಠಯೋಗ ಆಗಿದೆ. ಆ ಸನ್ಯಾಸಿಗಳು ಯಾರನ್ನು ಪತಿತರಿಂದ ಪಾವನರನ್ನಾಗಿ ಮಾಡಲು ಸಾಧ್ಯ ಇಲ್ಲ. ಜ್ಞಾನ ಕೇವಲ ಒಬ್ಬ ಪರಮಾತ್ಮ ತಂದೆಯ ಬಳಿ ಇದೆ. ಜ್ಞಾನದ ಮೂಲಕ ನೀವು ಜನ್ಮವನ್ನು ಪಡೆದುಕೊಳ್ಳುತ್ತೀರಾ. ಗೀತೆಗೆ ತಂದೆ ಎಂದು ಕರೆಯಲಾಗುತ್ತದೆ. ಮಾತ್ಪಿತ ಅಂತೂ ಇದ್ದಾರೆ ತಾನೆ. ನೀವು ಶಿವತಂದೆಗೆ ಮಕ್ಕಳಾಗಿದ್ದೀರಾ. ಅಂದ ಮೇಲೆ ಪುನಃ ನಿಮಗೆ ಮಾತ್ಪಿತ ಅಂತೂ ಬೇಕು ತಾನೆ. ಪರಮಾತ್ಮ ತಂದೆ ನಮಗೆ ತಂದೆಯಾಗಿದ್ದಾರೆ. ಬ್ರಹ್ಮ ತಂದೆ ನಮಗೆ ಮಾತೆಯಾಗಿದ್ದಾರೆ. ಮನುಷ್ಯರು ಮಾತ್ಪಿತ ಎಂದು ಬಲೆ ಗಾಯನವನ್ನು ಮಾಡುತ್ತಾರೆ. ಆದರೆ ಪರಮಾತ್ಮ ಹೇಗೆ ಮಾತ್ಪಿತ ಆಗುತ್ತಾರೆ ಅನ್ನುವುದು ಅವರಿಗೆ ಗೊತ್ತಿಲ್ಲ. ಮಾತ್ಪಿತ ಅನ್ನುವ ಶಬ್ದಕ್ಕೆ ಬಹಳಷ್ಟು ಆಳವಾದ ಅರ್ಥ ಇದೆ ಅನ್ನುವುದನ್ನು ತಂದೆ ತಿಳಿಸುತ್ತಾರೆ. ಗಾಡ್ ಫಾದರ್ ಎಂದು ಕರೆಯುತ್ತೇವೆ, ಅಂದರೆ ಪರಮಾತ್ಮ ತಂದೆ ಎಂದು ಕರೆಯುತ್ತೇವೆ. ಪುನಃ ಮಾತ್ಪಿತ ಎಂದು ಏಕೆ ಕರೆಯಲಾಗುತ್ತದೆ? ಪರಮಾತ್ಮ ತಂದೆ ತಿಳಿಸಿದ್ದಾರೆ, ಬಲೆ ಇಲ್ಲಿ ಸರಸ್ವತಿ ಇದ್ದಾರೆ. ಆದರೆ ವಾಸ್ತವದಲ್ಲಿ ಸತ್ಯ ಸತ್ಯ ತಾಯಿ ಅಂದರೆ ಬ್ರಹ್ಮ ಪುತ್ರ ಆಗಿದ್ದಾರೆ. ಬ್ರಹ್ಮ ತಂದೆ ನಮ್ಮೆಲ್ಲರಿಗೂ ಸತ್ಯವಾಗಿ ಮಾತೆ ಆಗಿದ್ದಾರೆ. ಸಾಗರ ಮತ್ತು ಬ್ರಹ್ಮ ಪುತ್ರ ಇಬ್ಬರೂ ಇಲ್ಲಿ ಇದ್ದಾರೆ. ಅಂದರೆ ಸಾಗರ ಆದಂತಹ ಶಿವತಂದೆಯ ಜೊತೆಗೆ ಬ್ರಹ್ಮಪುತ್ರ ನದಿಯಾದಂತಹ ಬ್ರಹ್ಮ ತಂದೆಯ ಮಿಲನ ಇಲ್ಲಿ ನಡೆದಿದೆ. ಮೊಟ್ಟ ಮೊದಲು ಬ್ರಹ್ಮ ತಂದೆ ಮತ್ತು ಶಿವತಂದೆಯ ಸಂಗಮ ಆಗುತ್ತದೆ. ಪರಮಾತ್ಮ ತಂದೆ ಬ್ರಹ್ಮನ ತನುವಿನಲ್ಲೇ ಪ್ರವೇಶವನ್ನು ಮಾಡುತ್ತಾರೆ. ಇದು ಎಷ್ಟೊಂದು ಸೂಕ್ಷ್ಮವಾದ ಮಾತಾಗಿದೆ. ಅನೇಕರ ಬುದ್ಧಿಯಲ್ಲಿ ಈ ಜ್ಞಾನದ ಮಾತು ಧಾರಣೆ ಆಗುವುದೇ ಇಲ್ಲ. ಜ್ಞಾನದ ಬಗ್ಗೆ ಚಿಂತನೆಯನ್ನು ಮಾಡಲು ಅನೇಕರ ಬುದ್ಧಿಯಲ್ಲಿ ಜ್ಞಾನ ಧಾರಣೆ ಆಗುವುದೇ ಇಲ್ಲ. ಕೆಲವರ ಬುದ್ಧಿ ಬಹಳಷ್ಟು ಕನಿಷ್ಠ ಆಗಿದೆ. ಅಂದರೆ ಕೆಲವರ ಬುದ್ಧಿ ಬಹಳಷ್ಟು ಕಡಿಮೆ ಕಾರ್ಯವನ್ನು ಮಾಡುತ್ತದೆ. ಯಾರ ಬುದ್ಧಿ ಬಹಳಷ್ಟು ಕನಿಷ್ಠ ಆಗಿದೆಯೋ, ಕಡಿಮೆ ಕಾರ್ಯವನ್ನು ಮಾಡುತ್ತದೆಯೋ, ಅಂದರೆ ಯಾರು ಸ್ವಲ್ಪ ಬುದ್ಧಿ ಉಳ್ಳಂತವರಾಗಿದ್ದಾರೋ ಅವರು ಕಡಿಮೆ ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ಅಂತಹ ಆತ್ಮರಿಗೆ ಪುನಃ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಸ್ವಯಂನ್ನು ಆತ್ಮ ಎಂದು ತಿಳಿದುಕೊಳ್ಳಿ. ಸ್ವಯಂನ್ನು ಆತ್ಮ ಎಂದು ತಿಳಿದುಕೊಳ್ಳುವುದು ಬಹಳ ಸಹಜ ಮಾತಾಗಿದೆ. ಆತ್ಮರಾದ ನಮಗೆ ಪರಮಾತ್ಮ ತಂದೆ ಆಗಿದ್ದಾರೆ. ಪರಮಾತ್ಮ ತಂದೆ ಆತ್ಮರಾದ ನಿಮಗೆ ತಿಳಿಸುತ್ತಾರೆ, ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿ, ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ. ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದೇ ಮುಖ್ಯ ಮಾತಾಗಿದೆ.
ಯಾರ ಬುದ್ಧಿ ಡಲ್ ಆಗಿದೆಯೋ, ಅಂದರೆ ಯಾರು ಬುದ್ಧಿಹೀನರಾಗಿದ್ದಾರೋ, ಅವರು ಇಂತಹ ದೊಡ್ಡ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ ಆಗುವುದಿಲ್ಲ. ಆದ್ದರಿಂದ ಭಗವದ್ಗೀತೆಯಲ್ಲೂ ಕೂಡ ಮನ್ ಮನಾಭವ ಅನ್ನುವ ಶಬ್ದ ಇದೆ. ಎಲ್ಲಾ ಮಕ್ಕಳು ಪರಮಾತ್ಮ ತಂದೆಗೆ ಪತ್ರವನ್ನು ಬರೆಯುತ್ತಾರೆ, ಬಾಬಾ ನೆನಪಿನ ಯಾತ್ರೆ ಬಹಳಷ್ಟು ಕಠಿಣ ಆಗಿದೆ, ಗಳಿಗೆ ಗಳಿಗೆಗೂ ನಿಮ್ಮ ನೆನಪು ಮರೆತು ಹೋಗುತ್ತದೆ ಎಂದು. ಕೆಲವರು ಕೆಲವೊಂದು ಮಾತಿನಲ್ಲಿ ಸೋತು ಬಿಡುತ್ತಾರೆ, ಇನ್ನು ಕೆಲವರು ಇನ್ನು ಕೆಲವೊಂದು ಮಾತಿನಲ್ಲಿ ಸೋಲುತ್ತಾರೆ. ಇದು ಬಾಕ್ಸಿಂಗ್ ಆಗಿದೆ, ಮಾಯೆ ಮತ್ತು ಈಶ್ವರನ ಮಕ್ಕಳ ಬಾಕ್ಸಿಂಗ್ ನಡೆಯುತ್ತಿದೆ. ಈ ಬಾಕ್ಸಿಂಗ್ನ ಬಗ್ಗೆ ಜಗತ್ತಿನಲ್ಲಿ ಬೇರೆ ಯಾರಿಗೂ ಗೊತ್ತಿಲ್ಲ. ಪರಮಾತ್ಮ ತಂದೆ ತಿಳಿಸಿದ್ದಾರೆ, ಮಾಯೆ ಮೇಲೆ ವಿಜಯವನ್ನು ಪಡೆದುಕೊಂಡು ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳಬೇಕು. ಮೊಟ್ಟ ಮೊದಲು ಕರ್ಮ ಸಂಬಂಧದಲ್ಲಿ ನೀವೆಲ್ಲರೂ ಬರುತ್ತೀರಾ? ಸತ್ಯಯುಗದಲ್ಲಿ ನೀವು ಕರ್ಮದ ಸಂಬಂಧದಲ್ಲಿ ಬರುತ್ತೀರಾ? ಕರ್ಮ ಸಂಬಂಧದಲ್ಲಿ ಬರುತ್ತಾ ಬರುತ್ತಾ ಅರ್ಧಾಕಲ್ಪದ ನಂತರ ನೀವು ಕರ್ಮ ಬಂಧನದಲ್ಲಿ ಬಂಧಿತರಾಗಿದ್ದೀರಾ? ಮೊಟ್ಟ ಮೊದಲು ಆತ್ಮ ಪವಿತ್ರ ಆಗಿತ್ತು. ಮೊದಲು ಆತ್ಮಕ್ಕೆ ಸುಖದ ಕರ್ಮ ಬಂಧನವೂ ಇರಲಿಲ್ಲ, ದುಃಖದ ಕರ್ಮ ಬಂಧನವೂ ಇರಲಿಲ್ಲ. ನಂತರ ನಾವು ಸುಖದ ಸಂಬಂಧದಲ್ಲಿ ಬಂದೆವು. ಈಗ ನೀವು ಅರ್ಥ ಮಾಡಿಕೊಂಡಿದ್ದೀರಾ? ನಾವು ಸಂಬಂಧದಲ್ಲಿ ಇದ್ದೆವು, ಈಗ ನಾವೆಲ್ಲರೂ ದುಃಖದಲ್ಲಿ ಇದ್ದೇವೆ. ಅಂದರೆ ಸತ್ಯಯುಗದಲ್ಲಿ ಸುಖದ ಸಂಬಂಧದಲ್ಲಿ ಇದ್ದೆವು, ಈಗ ದುಃಖದಲ್ಲಿ ಇದ್ದೇವೆ. ಅಂದ ಮೇಲೆ ಅವಶ್ಯವಾಗಿ ಪುನಃ ಸುಖದ ಸಂಬಂಧದಲ್ಲಿ ಇರುತ್ತೇವೆ. ಅಂದರೆ ಪುನಃ ಸತ್ಯಯುಗದಲ್ಲಿ ನಾವು ಸುಖಿಗಳಾಗಿ ಇರುತ್ತೇವೆ. ಯಾವಾಗ ಹೊಸ ಜಗತ್ತಿತ್ತು ಆಗ ನಾವು ಹೊಸ ಜಗತ್ತಿಗೆ ಮಾಲೀಕರಾಗಿದ್ದೆವು, ಪವಿತ್ರ ಆತ್ಮರಾಗಿದ್ದೆವು. ಈಗ ಈ ಹಳೆಯ ಜಗತ್ತಿನಲ್ಲಿ ಪತಿತರಾಗಿದ್ದೇವೆ, ಪುನಃ ನಾವೀಗ ದೇವತೆಗಳಾಗುತ್ತೇವೆ. ಅಂದ ಮೇಲೆ ನಾನು ದೇವತೆ ಆಗುತ್ತೇನೆ ಅನ್ನುವ ಮಾತನ್ನು ಸದಾ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿ, ಆಗ ನಿಮ್ಮ ಪಾಪ ನಾಶ ಆಗುತ್ತದೆ ಮತ್ತು ನೀವು ನನ್ನ ಜೊತೆಗೆ ವಾಪಸ್ ಮನೆಗೆ ಬರುತ್ತೀರಾ. ಈಗ ನಾವು ಮೊದಲು ಶಾಂತಿಧಾಮಕ್ಕೆ ಹೋಗಿ ನಂತರ ಸುಖಧಾಮದಲ್ಲಿ ಬರುತ್ತೇವೆ. ಮೊಟ್ಟ ಮೊದಲು ವಾಪಸ್ ಮನೆಗೆ ಹೋಗಬೇಕು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವು ತಂದೆಯಾದ ನನ್ನನ್ನು ನೆನಪು ಮಾಡಿ, ಆಗ ನೀವು ಪವಿತ್ರ ಆತ್ಮರಾಗುತ್ತೀರಾ. ನಾನು ಪತಿತ ಪಾವನ ಆಗಿದ್ದೇನೆ, ಅಂದ ಮೇಲೆ ನಾನೀಗ ನಿಮ್ಮನ್ನು ಪವಿತ್ರರನ್ನಾಗಿ ಮಾಡುತ್ತಿದ್ದೇನೆ. ನೀವೀಗ ವಾಪಸ್ ಮನೆಗೆ ಹೋಗಬೇಕು. ನಿಮ್ಮನ್ನು ಮನೆಗೆ ಕರೆದುಕೊಂಡು ಹೋಗುವುದಕ್ಕೋಸ್ಕರ ಪತಿತ ಪಾವನ ಆದಂತಹ ನಾನು ನಿಮ್ಮನ್ನು ಪವಿತ್ರರನ್ನಾಗಿ ಮಾಡುತ್ತಿದ್ದೇನೆ. ಈ ರೀತಿ ಸ್ವಯಂನ ಜೊತೆ ಸ್ವಯಂ ಮಾತನಾಡಿಕೊಳ್ಳಬೇಕು. ಅವಶ್ಯವಾಗಿ ಈಗ ಈ ನಾಟಕದ ಚಕ್ರ ಪೂರ್ಣ ಆಗುತ್ತದೆ. ನಾವು ಇಷ್ಟು ಜನ್ಮವನ್ನು ಪಡೆದುಕೊಂಡಿದ್ದೇವೆ. ಈಗ ಪರಮಾತ್ಮ ತಂದೆ ಪುನಃ ನಮ್ಮನ್ನು ಪತಿತರಿಂದ ಪಾವನರನ್ನಾಗಿ ಮಾಡುವುದಕ್ಕೋಸ್ಕರ ಬಂದಿದ್ದಾರೆ. ಯೋಗದ ಶಕ್ತಿಯ ಮೂಲಕ ನಾವು ಪಾವನ ಆಗುತ್ತೇವೆ. ಈ ಯೋಗ ಬಲ ಬಹಳಷ್ಟು ಪ್ರಸಿದ್ಧ ಆಗಿದೆ. ಈ ಯೋಗದ ಶಕ್ತಿಯಲ್ಲಿ ಸ್ಥಿತ ಆಗುವುದನ್ನು ಪರಮಾತ್ಮ ತಂದೆ ಮಾತ್ರ ಕಲಿಸಲು ಸಾಧ್ಯ. ಇಲ್ಲಿ ಯೋಗದಲ್ಲಿ ಸ್ಥಿತ ಆಗಲು ಶರೀರದ ಮೂಲಕ ಏನನ್ನೂ ಮಾಡುವ ಅವಶ್ಯಕತೆ ಇಲ್ಲ. ಅಂದ ಮೇಲೆ ಇಡೀ ದಿನ ಈ ಜ್ಞಾನದ ಮಾತಿನ ಬಗ್ಗೆ ನಮ್ಮ ಬುದ್ಧಿಯಲ್ಲಿ ವಿಚಾರ ಸಾಗರ ಮಂಥನ ನಡೆಯಬೇಕು. ಏಕಾಂತದಲ್ಲಿ ಎಲ್ಲಾದರೂ ಕುಳಿತುಕೊಳ್ಳಿ ಅಥವಾ ಏಕಾಂತದಲ್ಲಿ ಒಬ್ಬರೇ ಓಡಾಡುತ್ತಾ ಇರಿ, ಬುದ್ಧಿಯಲ್ಲಿ ಜ್ಞಾನದ ವಿಚಾರ ನಡೆಯುತ್ತಿರಬೇಕು. ಏಕಾಂತದ ಸ್ಥಾನ ಅಂತೂ ಬಹಳಷ್ಟು ಇದೆ. ನೀವು ಟೆರಸ್ನ ಮೇಲೆ ಹೋಗಿ ಕುಳಿತುಕೊಳ್ಳಬಹುದು. ಟೆರಸ್ನ ಮೇಲೆ ಹೋಗಿ ಏಕಾಂತದಲ್ಲಿ ಕುಳಿತುಕೊಳ್ಳಲು ಭಯಪಡುವ ಮಾತಂತೂ ಇಲ್ಲ. ಬೆಳಗ್ಗೆ ನೀವು ಮುರುಳಿಯನ್ನು ಕೇಳಿದ ನಂತರ ಪರ್ವತದ ಮೇಲೆ ಹೋಗುತ್ತಿದ್ದೀರಿ. ಬ್ರಹ್ಮಾ ತಂದೆ ಇದ್ದಾಗ ಬೆಳಗ್ಗೆ ಮುರುಳಿ ಕ್ಲಾಸ್ ಮುಗಿದ ನಂತರ ಬ್ರಹ್ಮಾ ತಂದೆ ಮಕ್ಕಳನ್ನು ಪರ್ವತದ ಮೇಲೆ ಕರೆದುಕೊಂಡು ಹೋಗುತ್ತಿದ್ದರು. ಯಾವ ಜ್ಞಾನವನ್ನು ಕೇಳಿದ್ದರು ಆ ಜ್ಞಾನದ ಬಗ್ಗೆ ಚಿಂತನೆಯನ್ನು ಮಾಡುವುದಕ್ಕೋಸ್ಕರ ಮಕ್ಕಳು ಪರ್ವತದ ಮೇಲೆ ಹೋಗಿ ಕುಳಿತುಕೊಳ್ಳುತ್ತಿದ್ದರು. ಯಾರಿಗೆ ಜ್ಞಾನದ ಬಗ್ಗೆ ಆಸಕ್ತಿ ಇರುತ್ತದೆಯೋ ಅವರು ಪರಸ್ಪರ ಜ್ಞಾನದ ಮಾತನ್ನೇ ಮಾತನಾಡುತ್ತಾರೆ. ಬುದ್ಧಿಯಲ್ಲಿ ಜ್ಞಾನ ಇಲ್ಲ ಅಂದರೆ ಅವರು ಪುನಃ ಪರಚಿಂತನೆಯನ್ನು ಮಾಡುತ್ತಿರುತ್ತಾರೆ. ಪ್ರದರ್ಶನದಲ್ಲಿ ನೀವು ಅನೇಕರಿಗೆ ಮಾರ್ಗವನ್ನು ತೋರಿಸುತ್ತೀರಾ. ಎಲ್ಲರಿಗೂ ಗೊತ್ತಿದೆ ನಮ್ಮ ಧರ್ಮ ಬಹಳಷ್ಟು ಸುಖವನ್ನು ನೀಡುವಂತಹ ಧರ್ಮ ಆಗಿದೆ. ಅನ್ಯ ಧರ್ಮದವರಿಗೆ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಅನ್ನುವ ಒಂದು ಮಾತನ್ನು ನೀವು ತಿಳಿಸಬೇಕು. ಎಂದೂ ಕೂಡ ಇವರು ಮುಸಲ್ಮಾನ್ ಆಗಿದ್ದಾರೆ, ನಾನು ಇಂತಹ ಧರ್ಮದ ಆತ್ಮ ಆಗಿದ್ದೇನೆ ಎಂದು ತಿಳಿದುಕೊಳ್ಳಬೇಡಿ. ಆತ್ಮವನ್ನೇ ನೋಡಬೇಕು, ಆತ್ಮಕ್ಕೆ ಜ್ಞಾನವನ್ನು ತಿಳಿಸಬೇಕು. ಪ್ರದರ್ಶನದಲ್ಲಿ ಜ್ಞಾನವನ್ನು ನೀವು ತಿಳಿಸುತ್ತೀರಾ. ಪ್ರದರ್ಶನದಲ್ಲಿ ಜ್ಞಾನವನ್ನು ತಿಳಿಸುವಾಗ ಆತ್ಮನಾದ ನಾನು ನನ್ನ ಸೋದರ ಆತ್ಮನಿಗೆ ಜ್ಞಾನವನ್ನು ತಿಳಿಸುತ್ತಿದ್ದೇನೆ ಅನ್ನುವ ಅಭ್ಯಾಸವನ್ನು ಮಾಡಬೇಕು. ನಾವು ಪರಮಾತ್ಮ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದೇವೆ. ನಮಗೆ ಈಗ ಪರಮಾತ್ಮ ತಂದೆಯ ಮೂಲಕ ಆಸ್ತಿ ಸಿಗುತ್ತಾ ಇದೆ. ಅಂದ ಮೇಲೆ ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ನಾನು ಸೋದರ ಆತ್ಮರಿಗೆ ಜ್ಞಾನವನ್ನು ನೀಡುತ್ತಿದ್ದೇನೆ ಅನ್ನುವ ಸ್ಮೃತಿ ಇರಬೇಕು. ಸೋದರ ಆತ್ಮರೇ, ಈಗ ಪರಮಾತ್ಮ ತಂದೆಯ ಬಳಿ ಬನ್ನಿ. ಬಹಳ ಸಮಯದಿಂದ ನೀವು ತಂದೆಯಿಂದ ಅಗಲಿದ್ದೀರಾ? ಮೇಲಿರುವಂತಹ ಲೋಕ, ಆ ಲೋಕ ಶಾಂತಿಧಾಮ ಆಗಿದೆ. ಇಲ್ಲಿ ಎಷ್ಟೊಂದು ಅಶಾಂತಿ ಮತ್ತು ದುಃಖ ಇದೆ. ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಸ್ವಯಂನ್ನು ಆತ್ಮ ಎಂದು ತಿಳಿದುಕೊಳ್ಳುವ ಅಭ್ಯಾಸವನ್ನು ಮಾಡಿಕೊಳ್ಳಿ. ಆಗ ಹೆಸರು ರೂಪ ಮರೆತು ಹೋಗುತ್ತದೆ ಮತ್ತು ದೇಹದ ಎಲ್ಲಾ ವಸ್ತುಗಳು ಮರೆತು ಹೋಗುತ್ತದೆ. ನಾನು ಇಂತಹ ಧರ್ಮದ ವ್ಯಕ್ತಿಯಾಗಿದ್ದೇನೆ, ನಾನು ಮುಸಲ್ಮಾನ್ ಆಗಿದ್ದೇನೆ ಎಂದು ನೀವು ಏಕೆ ತಿಳಿದುಕೊಳ್ಳುತ್ತೀರಾ? ಸ್ವಯಂನ್ನು ಆತ್ಮ ಎಂದು ತಿಳಿದುಕೊಂಡು ಅನ್ಯರಿಗೆ ಜ್ಞಾನವನ್ನು ತಿಳಿಸಿ. ಇವರು ಒಳ್ಳೆಯ ಆತ್ಮ ಆಗಿದ್ದಾರೋ ಅಥವಾ ಕೆಟ್ಟ ಆತ್ಮ ಆಗಿದ್ದಾರೋ ಅನ್ನುವುದನ್ನು ನೀವು ಅರ್ಥ ಮಾಡಿಕೊಳ್ಳಬಹುದು. ಕೆಟ್ಟವರಿಂದ ನೀವು ಬಹಳ ದೂರಕ್ಕೆ ಓಡಿ ಹೋಗಬೇಕು ಎಂದು ಆತ್ಮವನ್ನು ನೋಡಿ ಹೇಳಲಾಗುತ್ತದೆ. ಈಗ ನೀವೆಲ್ಲರೂ ಬೇಹದ್ದಿನ ತಂದೆಗೆ ಮಕ್ಕಳಾಗಿದ್ದೀರಾ. ನೀವೆಲ್ಲರೂ ಈ ನಾಟಕದಲ್ಲಿ ಪಾತ್ರವನ್ನು ಅಭಿನಯ ಮಾಡಿದ್ದೀರಾ. ಈಗ ನೀವು ವಾಪಸ್ ಮನೆಗೆ ಹೋಗಬೇಕು. ನೀವೀಗ ಪಾವನ ಆತ್ಮರಾಗಬೇಕು. ಅಂದ ಮೇಲೆ ಅವಶ್ಯವಾಗಿ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು. ನೀವು ಪಾವನ ಆತ್ಮರಾದರೆ ಪಾವನ ಜಗತ್ತಿಗೆ ಮಾಲೀಕರಾಗುತ್ತೀರಾ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವೀಗ ನಿಮ್ಮ ನಾಲಿಗೆಯ ಮೂಲಕ ಪ್ರತಿಜ್ಞೆಯನ್ನು ಮಾಡಬೇಕು, ಅಂದರೆ ಶಬ್ದದ ಮೂಲಕ ಪ್ರತಿಜ್ಞೆಯನ್ನು ಮಾಡಬೇಕು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಕ್ಕಳೇ ಪ್ರತಿಜ್ಞೆಯನ್ನು ಮಾಡಿ. ಪರಮಾತ್ಮ ತಂದೆ ಪವಿತ್ರರಾಗುವುದಕ್ಕೋಸ್ಕರ ಮಕ್ಕಳಿಗೆ ಯುಕ್ತಿಯನ್ನು ತಿಳಿಸುತ್ತಾರೆ. ಆತ್ಮರಾದ ನೀವೆಲ್ಲರೂ ಸೋದರ ಸೋದರರೇ ಆಗಿದ್ದೀರಾ. ನಂತರ ಶರೀರದಲ್ಲಿ ಬಂದಾಗ ನೀವು ಸೋದರ ಸೋದರಿಯರಾಗುತ್ತೀರಾ. ಸೋದರ ಸೋದರಿಯರು ಎಂದು ವಿಕಾರಕ್ಕೆ ವಶ ಆಗಲು ಸಾಧ್ಯ ಇಲ್ಲ. ಈಗ ನಾವು ಪವಿತ್ರರಾಗಿ ಪರಮಾತ್ಮ ತಂದೆಯನ್ನು ನೆನಪು ಮಾಡಿದರೆ ನಾವು ವಿಶ್ವಕ್ಕೆ ಮಾಲೀಕರಾಗುತ್ತೇವೆ. ಮಾಯೆಗೆ ಸೋತರೆ ಪುನಃ ಎದ್ದು ನಿಲ್ಲಬೇಕು ಎಂದು ಪರಮಾತ್ಮ ತಂದೆ ತಿಳಿಸಿದ್ದಾರೆ. ನೀವು ಎಷ್ಟು ಚೆನ್ನಾಗಿ ಎದ್ದು ನಿಲ್ಲುತ್ತೀರೋ ಅಷ್ಟು ಜಾಸ್ತಿ ಪ್ರಾಪ್ತಿ ನಿಮಗೆ ಸಿಗುತ್ತದೆ. ಅಂದರೆ ಮಾಯೆ ಮೇಲೆ ವಿಜಯವನ್ನು ಪಡೆದುಕೊಂಡು ನೀವು ಯೋಗದಲ್ಲಿ ಎಷ್ಟು ಚೆನ್ನಾಗಿ ಎದ್ದು ನಿಲ್ಲುತ್ತೀರೋ ಅಷ್ಟು ಪ್ರಾಪ್ತಿ ಸಿಗುತ್ತದೆ. ಲಾಭ ಮತ್ತು ನಷ್ಟ ಅಂತೂ ಆಗುತ್ತದೆ ತಾನೆ. ಅರ್ಧ ಕಲ್ಪಕ್ಕೋಸ್ಕರ ಲಾಭ ಆಗುತ್ತದೆ, ಪುನಃ ರಾವಣ ರಾಜ್ಯದಲ್ಲಿ ಎಲ್ಲವನ್ನೂ ಕಳೆದುಕೊಳ್ಳುತ್ತೀರಾ, ಅಲ್ಲಿ ನಷ್ಟ ಆಗುತ್ತದೆ. ಲೆಕ್ಕ ಅಂತೂ ಇದೆ ತಾನೆ. ವಿಜಯಿಗಳಾದಾಗ ನಮ್ಮ ಖಾತೆಯಲ್ಲಿ ಪುಣ್ಯ ಜಮಾ ಆಗುತ್ತದೆ, ಸೋತಾಗ ನಮಗೆ ನಷ್ಟ ಆಗುತ್ತದೆ. ಈಗ ನಿಮ್ಮನ್ನು ನೀವು ಸಂಪೂರ್ಣವಾಗಿ ಚೆಕ್ ಮಾಡಿಕೊಳ್ಳಬೇಕು. ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದರಿಂದ ಮಕ್ಕಳಾದ ನಿಮಗೆ ಖುಷಿ ಇರುತ್ತದೆ. ಜಗತ್ತಿನ ಜನ ಪರಮಾತ್ಮ ತಂದೆಯ ಬಗ್ಗೆ ಕೇವಲ ಗಾಯನವನ್ನು ಮಾಡುತ್ತಾರೆ, ಆದರೆ ಪರಮಾತ್ಮ ತಂದೆಯ ಬಗ್ಗೆ ಅವರಿಗೆ ಸ್ವಲ್ಪ ಕೂಡ ಜ್ಞಾನ ಗೊತ್ತಿಲ್ಲ. ತಿಳುವಳಿಕೆ ಹೀನರಾಗಿ ಎಲ್ಲಾ ಮಾತನ್ನು ಹೇಳುತ್ತಿರುತ್ತಾರೆ. ನೀವೀಗ ಪೂಜೆಯನ್ನು ಮಾಡುವುದಿಲ್ಲ, ಇನ್ನು ನೀವು ಕೂಡ ಪರಮಾತ್ಮ ತಂದೆಗೆ ಗಾಯನವನ್ನು ಮಾಡುತ್ತೀರಾ. ಆ ಒಬ್ಬ ಪರಮಾತ್ಮ ತಂದೆಗೆ ಗಾಯನವನ್ನು ಮಾಡಲಾಗುತ್ತದೆ. ಒಬ್ಬ ಪರಮಾತ್ಮ ತಂದೆಗೆ ಗಾಯನವನ್ನು ಮಾಡುವುದಕ್ಕೆ ಅವ್ಯಭಿಚಾರಿ ಗಾಯನ ಎಂದು ಕರೆಯಲಾಗುತ್ತದೆ. ಪರಮಾತ್ಮ ತಂದೆ ಬಂದು ಮಕ್ಕಳಿಗೆ ತಾವೇ ಶಿಕ್ಷಣವನ್ನು ಕಲಿಸುತ್ತಾರೆ. ಪರಮಾತ್ಮ ತಂದೆ ತಮ್ಮಷ್ಟಕ್ಕೆ ತಾವೇ ಬಂದು ನಮಗೆ ಶಿಕ್ಷಣವನ್ನು ಕಲಿಸುತ್ತಾರೆ. ಇಲ್ಲಿ ನೀವು ಯಾವ ಪ್ರಶ್ನೆಯನ್ನೂ ಕೇಳುವ ಅವಶ್ಯಕತೆ ಇಲ್ಲ. ಚಕ್ರದ ಜ್ಞಾನ ನಿಮ್ಮ ಸ್ಮೃತಿಯಲ್ಲಿ ಇರಬೇಕು. ಹೇಗೆ ನಾವು ಮಾಯೆಯ ಮೇಲೆ ವಿಜಯವನ್ನು ಪಡೆದುಕೊಳ್ಳುತ್ತೇವೆ, ಪುನಃ ನಾವು ಹೇಗೆ ಮಾಯೆಗೆ ಸೋಲುತ್ತೇವೆ ಅನ್ನುವುದನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವು ಮಾಯೆಗೆ ಸೋತರೆ ನಿಮಗೆ 100 ಪಟ್ಟು ಶಿಕ್ಷೆ ಸಿಗುತ್ತದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಎಂದು ಸದ್ಗುರುವಿಗೆ ನಿಂದನೆಯನ್ನು ಮಾಡಿಸಬೇಡಿ. ಸದ್ಗುರುವಿಗೆ ನಿಂದನೆಯನ್ನು ಮಾಡಿಸಿದರೆ ನಿಮಗೆ ಎಲ್ಲೂ ನೆಲೆ ಸಿಗಲು ಸಾಧ್ಯ ಇಲ್ಲ. ಇದು ಸತ್ಯನಾರಾಯಣನ ಸತ್ಯ ಕಥೆಯಾಗಿದೆ. ಈ ಕಥೆಯ ಬಗ್ಗೆ ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ. ಸತ್ಯನಾರಾಯಣನ ಕಥೆಯನ್ನೇ ಬೇರೆ ಮಾಡಿಬಿಟ್ಟಿದ್ದಾರೆ, ಭಗವದ್ಗೀತೆಯನ್ನೇ ಬೇರೆ ಮಾಡಿಬಿಟ್ಟಿದ್ದಾರೆ. ಆದರೆ ನರನಿಂದ ನಾರಾಯಣ ಆಗುವುದಕ್ಕೋಸ್ಕರ ಗೀತೆ ಬೇಕೇ ಬೇಕು. ಇದು ನರನಿಂದ ನಾರಾಯಣ ಆಗುವಂತಹ ಗೀತೆಯಾಗಿದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಿಮ್ಮನ್ನು ನರನಿಂದ ನಾರಾಯಣರನ್ನಾಗಿ ಮಾಡುವುದಕ್ಕೋಸ್ಕರ ನಾನು ನಿಮಗೆ ಕಥೆಯನ್ನು ಹೇಳುತ್ತಿದ್ದೇನೆ. ಇದಕ್ಕೆ ಗೀತೆ ಎಂದು ಕರೆಯಲಾಗುತ್ತದೆ. ಇದಕ್ಕೆ ಅಮರ ಕಥೆ ಎಂದು ಕರೆಯಲಾಗುತ್ತದೆ. ಮೂರನೇ ನೇತ್ರವನ್ನು ಪರಮಾತ್ಮ ತಂದೆ ನೀಡುತ್ತಾರೆ. ಈಗ ನಿಮಗೆ ಗೊತ್ತಿದೆ, ನಾವೀಗ ದೇವತೆಗಳಾಗುತ್ತೇವೆ. ಅಂದ ಮೇಲೆ ನಮ್ಮಲ್ಲಿ ದೇವತೆಗಳಲ್ಲಿ ಇರುವಂತಹ ಎಲ್ಲಾ ಗುಣಗಳು ಅವಶ್ಯವಾಗಿ ಇರಬೇಕು. ಈ ಸೃಷ್ಟಿಯಲ್ಲಿ ಯಾವ ವಸ್ತುವು ಸದಾ ಶಾಶ್ವತವಾಗಿ ಇರಲು ಸಾಧ್ಯ ಇಲ್ಲ. ಈ ಸೃಷ್ಟಿಯಲ್ಲಿ ಸದಾ ಶಾಶ್ವತ ಅಂದರೆ ಒಬ್ಬ ಪರಮಾತ್ಮ ಶಿವತಂದೆ ಆಗಿದ್ದಾರೆ. ಇನ್ನು ಉಳಿದ ಎಲ್ಲಾ ಆತ್ಮರು ಕೆಳಗಡೆ ಬರಲೇಬೇಕು. ಆದರೆ ಪರಮಾತ್ಮ ತಂದೆ ಸಂಗಮ ಯುಗದಲ್ಲಿ ಈ ಸೃಷ್ಟಿಗೆ ಬರುತ್ತಾರೆ. ಸಂಗಮ ಯುಗದಲ್ಲಿ ಪರಮಾತ್ಮ ತಂದೆ ಬಂದು ಎಲ್ಲಾ ಆತ್ಮರನ್ನು ವಾಪಸ್ ಮನೆಗೆ ಕರೆದುಕೊಂಡು ಹೋಗುತ್ತಾರೆ. ಹಳೆಯ ಜಗತ್ತಿನ ಆತ್ಮರನ್ನು ಪರಮಾತ್ಮ ತಂದೆ ಹೊಸ ಜಗತ್ತಿಗೆ ಕರೆದುಕೊಂಡು ಹೋಗುತ್ತಾರೆ. ಹಳೆಯ ಜಗತ್ತಿನ ಆತ್ಮರನ್ನು ಹೊಸ ಜಗತ್ತಿಗೆ ಕರೆದುಕೊಂಡು ಹೋಗುವಂತವರು ಯಾರಾದರೂ ಒಬ್ಬರು ಬೇಕು ತಾನೆ. ಅಂದ ಮೇಲೆ ನಾಟಕದಲ್ಲಿ ಈ ಎಲ್ಲಾ ರಹಸ್ಯ ಇದೆ. ಪರಮಾತ್ಮ ತಂದೆ ಬಂದು ನಮ್ಮನ್ನು ಪವಿತ್ರರನ್ನಾಗಿ ಮಾಡುತ್ತಾರೆ. ಯಾವ ದೇಹದಾರಿಗಳಿಗೂ ಭಗವಂತ ಎಂದು ಕರೆಯಲು ಸಾಧ್ಯ ಇಲ್ಲ. ಈ ಸಮಯದಲ್ಲಿ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಆತ್ಮದ ರೆಕ್ಕೆ ಕಟ್ಟಾಗಿ ಬಿಟ್ಟಿದೆ, ಆದ್ದರಿಂದ ಆತ್ಮಕ್ಕೆ ಹಾರಲು ಸಾಧ್ಯ ಆಗುತ್ತಿಲ್ಲ. ಪರಮಾತ್ಮ ತಂದೆ ಬಂದು ಜ್ಞಾನ ಮತ್ತು ಯೋಗದ ರೆಕ್ಕೆಯನ್ನು ನೀಡುತ್ತಾರೆ. ಯೋಗದ ಶಕ್ತಿಯ ಮೂಲಕ ನಿಮ್ಮ ಪಾಪ ಭಸ್ಮ ಆಗುತ್ತದೆ, ಯೋಗದ ಶಕ್ತಿಯ ಮೂಲಕ ನೀವು ಪುಣ್ಯಾತ್ಮರಾಗುತ್ತೀರಾ. ಅಂದ ಮೇಲೆ ಮೊಟ್ಟ ಮೊದಲು ಪರಿಶ್ರಮವನ್ನು ಪಡಬೇಕು. ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ, ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿ, ಚಾರ್ಟ್ ಅನ್ನು ಬರೆಯಿರಿ. ನಿಮ್ಮ ಚಾರ್ಟ್ ಎಷ್ಟು ಚೆನ್ನಾಗಿರುತ್ತದೆಯೋ ಅಷ್ಟು ನಿಮಗೆ ಖುಷಿ ಇರುತ್ತದೆ. ನೀವು ಚಾರ್ಟ್ ಅನ್ನು ಬರೆದರೆ ನಿಮಗೆ ಇನ್ನೂ ಜಾಸ್ತಿ ಖುಷಿ ಇರುತ್ತದೆ. ಈಗ ಎಲ್ಲರೂ ಪರಿಶ್ರಮವನ್ನು ಪಡುತ್ತೀರಾ, ಆದರೆ ಚಾರ್ಟ್ ಅನ್ನು ಬರೆಯುವುದೇ ಇಲ್ಲ. ಚಾರ್ಟ್ ಅನ್ನು ಬರೆಯದೇ ಇರುವ ಕಾರಣ ನಿಮ್ಮ ಯೋಗದಲ್ಲಿ ಹರಿತ ಜಾಸ್ತಿ ಆಗುವುದೇ ಇಲ್ಲ. ಚಾರ್ಟ್ ಅನ್ನು ಬರೆದರೆ ನಿಮಗೆ ಬಹಳಷ್ಟು ಲಾಭ ಆಗುತ್ತದೆ. ಚಾರ್ಟ್ನ ಜೊತೆಗೆ ಜ್ಞಾನದ ಪಾಯಿಂಟ್ಸ್ ಕೂಡ ಬೇಕು. ಚಾರ್ಟ್ನಲ್ಲಿ ಎರಡೂ ಮಾತನ್ನು ಬರೆಯಬೇಕು, ನಾನು ಇಡೀ ದಿನದಲ್ಲಿ ಎಷ್ಟು ಆತ್ಮರ ಸೇವೆಯನ್ನು ಮಾಡಿದೆ ಮತ್ತು ಇಡೀ ದಿನದಲ್ಲಿ ಎಷ್ಟು ಸಮಯ ಪರಮಾತ್ಮ ತಂದೆಯನ್ನು ನೆನಪು ಮಾಡಿದೆ ಅನ್ನುವ ಎರಡೂ ಮಾತಿನ ಚಾರ್ಟ್ ಅನ್ನು ಬರೆಯಬೇಕು. ನಾವೀಗ ಬಹಳ ಚೆನ್ನಾಗಿ ಪುರುಷಾರ್ಥವನ್ನು ಮಾಡಬೇಕು. ಅಂತ್ಯದಲ್ಲಿ ಬೇರೆ ಯಾವ ವಸ್ತುವಿನ ನೆನಪೂ ನಮಗೆ ಬರಬಾರದು. ಅಷ್ಟು ಪುರುಷಾರ್ಥವನ್ನು ನಾವೀಗ ಮಾಡಬೇಕು. ಅಂತ್ಯದಲ್ಲಿ ಒಬ್ಬ ಪರಮಾತ್ಮ ತಂದೆಯ ನೆನಪೇ ಇರಬೇಕು. ಅಷ್ಟು ಪುರುಷಾರ್ಥವನ್ನು ಮಾಡಬೇಕು. ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ಪುಣ್ಯಾತ್ಮರಾಗಬೇಕು. ಪುಣ್ಯಾತ್ಮರಾಗುವುದಕ್ಕೋಸ್ಕರ ಇಲ್ಲಿ ನಾವು ಪರಿಶ್ರಮವನ್ನು ಪಡಬೇಕು. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ, ನಮಸ್ತೆ, ನಮಸ್ತೆ. ಧಾರಣೆಗೋಸ್ಕರ ಮುಖ್ಯಸಾರ, ಫಸ್ಟ್ ಪಾಯಿಂಟ್, ಏಕಾಂತದಲ್ಲಿ ಕುಳಿತು ಜ್ಞಾನದ ಮನನ ಚಿಂತನವನ್ನು ಮಾಡಬೇಕು. ನೆನಪಿನ ಯಾತ್ರೆಯಲ್ಲಿ ಸ್ಥಿತಾಗಿ ಮಾಯೆಯ ಮೇಲೆ ವಿಜಯವನ್ನು ಪಡೆದುಕೊಂಡು ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳಬೇಕು. ಸೆಕೆಂಡ್ ಪಾಯಿಂಟ್, ಅನ್ಯರಿಗೆ ಜ್ಞಾನವನ್ನು ತಿಳಿಸುವಂತಹ ಸಮಯದಲ್ಲಿ ಆತ್ಮನಾದ ನಾನು ನನ್ನ ಸೋದರ ಆತ್ಮನಿಗೆ ಜ್ಞಾನವನ್ನು ತಿಳಿಸುತ್ತಿದ್ದೇನೆ ಅನ್ನುವ ಮಾತು ಬುದ್ಧಿಯಲ್ಲಿ ಇರಬೇಕು. ಹೆಸರು, ರೂಪ, ದೇಹ ಎಲ್ಲವೂ ಮರೆತು ಹೋಗಬೇಕು. ನಾಮ, ರೂಪ, ದೇಹ ಎಲ್ಲವನ್ನೂ ಮರೆತು ಬಿಡಬೇಕು. ಪಾವನ ಆಗುವಂತಹ ಪ್ರತಿಜ್ಞೆಯನ್ನು ಮಾಡಿ ಪಾವನರಾಗಿದ್ದು ಪಾವನ ಜಗತ್ತಿಗೆ ಮಾಲೀಕರಾಗಬೇಕು. ಇಂದಿನ ವರದಾನ ಆಗಿದೆ, ಸ್ವಯಂ ಇಚ್ಛಾ ಮಾತ್ರಂ ಅವಿದ್ಯಾಗಿ ಪರಮಾತ್ಮ ತಂದೆಯ ಸಮಾನ ಅಖಂಡ ದಾನಿಗಳು ಪರೋಪಕಾರಿಗಳು ಆಗಿ. ಹೇಗೆ ಬ್ರಹ್ಮ ತಂದೆ ಸ್ವಯಂನ ಸಮಯವನ್ನೂ ಕೂಡ ಸೇವೆಗೋಸ್ಕರ ನೀಡಿದರು, ಸ್ವಯಂ ನಮ್ರರಾಗಿ ಮಕ್ಕಳಿಗೆ ಗೌರವವನ್ನು ನೀಡಿದರು. ಕಾರ್ಯದ ಮೂಲಕ ಏನು ಹೆಸರು ಕೀರ್ತಿ ಪ್ರಾಪ್ತಿಯಾಗುತ್ತದೆಯೋ ಆ ಹೆಸರು ಕೀರ್ತಿಯನ್ನು ಬ್ರಹ್ಮ ತಂದೆ ತ್ಯಾಗ ಮಾಡಿದರು. ಹೆಸರು, ಕೀರ್ತಿ, ಗೌರವ ಎಲ್ಲಾ ಮಾತಿನಲ್ಲೂ ಪರೋಪಕಾರಿಯಾದರು. ತಾವು ಸರ್ವಸ್ವವನ್ನೂ ತ್ಯಾಗ ಮಾಡಿ ಅನ್ಯರ ಹೆಸರನ್ನು ಪ್ರಸಿದ್ಧಗೊಳಿಸಿದರು. ಸ್ವಯಂ ಸದಾ ಸೇವಾದಾರಿಯ ರೂಪದಲ್ಲಿ ಉಪಸ್ಥಿತ ಮಾಡಿಕೊಂಡರು. ಮಕ್ಕಳನ್ನು ಮಾಲೀಕರನ್ನಾಗಿ ಮಾಡಿದರು. ಮಕ್ಕಳ ಸುಖದಲ್ಲೇ ನನ್ನ ಸುಖ ಇದೆ ಎಂದು ಬ್ರಹ್ಮ ತಂದೆ ತಿಳಿದುಕೊಂಡರು. ಇದೇ ರೀತಿ ಬ್ರಹ್ಮ ತಂದೆಯ ಸಮಾನ ಇಚ್ಛಾ ಮಾತ್ರಂ ಅವಿದ್ಯಾ ಸ್ಥಿತಿಯಲ್ಲಿ ಸ್ಥಿತಾಗಿ, ಅಂದರೆ ಸಂಪೂರ್ಣ ಬಡವರಾಗಿ ಅಖಂಡ ಮಹಾದಾನಿಗಳು ಪರೋಪಕಾರಿಗಳು ಆಗಿ, ಆಗ ವಿಶ್ವ ಕಲ್ಯಾಣದ ಕಾರ್ಯ ತೀವ್ರಗತಿಯಿಂದ ವೃದ್ಧಿಯಾಗುತ್ತದೆ. ಆಗ ಅನೇಕ ಪ್ರಕರಣಗಳು, ಅನೇಕ ಕಥೆಗಳು ಸಮಾಪ್ತಿಯಾಗಿ ಬಿಡುತ್ತದೆ. ಇಂದಿನ ಶ್ಲೋಗನ್ ಆಗಿದೆ, ಜ್ಞಾನ, ಗುಣ ಮತ್ತು ಧಾರಣೆಯಲ್ಲಿ ಸಿಂಧು ಆಗಿ, ಸ್ಮೃತಿಯಲ್ಲಿ ಬಿಂದು ಆಗಿ, ನಾನು ಆತ್ಮ ಬಿಂದು ಆಗಿದ್ದೇನೆ ಅನ್ನುವ ಸ್ಮೃತಿಯಲ್ಲಿ ಸ್ಥಿತ ಆಗಬೇಕು. ಜ್ಞಾನ, ಗುಣ ಮತ್ತು ಧಾರಣೆಯಲ್ಲಿ ಸಾಗರದ ಸಮಾನ ಸಿಂಧು ಆಗಬೇಕು. ಅವ್ಯಕ್ತ ಮಾಸ ಆದಂತಹ ಈ ಜನವರಿ ತಿಂಗಳಲ್ಲಿ ಬ್ರಹ್ಮ ತಂದೆಯ ಸಮಾನ ಸಂಪನ್ನ ಮತ್ತು ಸಂಪೂರ್ಣ ಆಗುವುದಕ್ಕೋಸ್ಕರ ಇಂದಿನ ಅವ್ಯಕ್ತ ಸೂಚನೆಯಾಗಿದೆ. ನಮ್ಮ ಶಕ್ತಿಶಾಲಿ ಮನಸ್ಸಿನ ಮೂಲಕ ಶಕ್ತಿಯ ಸಹಯೋಗವನ್ನು ನೀಡುವಂತಹ ಸೇವೆಯನ್ನು ಮಾಡಬೇಕು. ಮಕ್ಕಳಾದ ನೀವೆಲ್ಲರೂ ಈಗ ನಿಮ್ಮ ಶ್ರೇಷ್ಠ ಶಕ್ತಿಶಾಲಿ ಸಂಕಲ್ಪದ ಮೂಲಕ ಎಲ್ಲರಿಗೂ ಶಕ್ತಿಯ ಸಹಯೋಗವನ್ನು ನೀಡಿ, ದುರ್ಬಲ ಆತ್ಮರಿಗೆ ಶಕ್ತಿಯನ್ನು ನೀಡಿ. ನಿಮ್ಮ ಪುರುಷಾರ್ಥದ ಸಮಯವನ್ನು ಅನ್ಯರಿಗೆ ಸಹಯೋಗವನ್ನು ನೀಡುವುದರಲ್ಲಿ ತೊಡಗಿಸಿ. ಅನ್ಯರಿಗೆ ಸಹಯೋಗವನ್ನು ನೀಡುವುದು ಅಂದರೆ ಸ್ವಯಂನ ಖಾತೆಯಲ್ಲಿ ಪುಣ್ಯವನ್ನು ಜಮಾ ಮಾಡಿಕೊಳ್ಳುವುದಾಗಿದೆ. ಈಗ ಇಂತಹ ಅಲೆಯನ್ನು ಜಗತ್ತಿನ ನಾಲ್ಕು ಕಡೆ ಹರಡಿ. ನೆಲೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತವರಲ್ಲ. ಎಲ್ಲರಿಗೂ ನೆಲೆಯನ್ನು ನೀಡುವವರಾಗಬೇಕು, ಅಂದರೆ ಆಶ್ರಯವನ್ನು ಪ್ರಾಪ್ತಿ ಮಾಡಿಕೊಳ್ಳುವವರಲ್ಲ, ಎಲ್ಲರಿಗೂ ಆಶ್ರಯವನ್ನು ನೀಡುವಂತವರಾಗಬೇಕು. ಕೊಡುವುದರಲ್ಲೇ ಪಡೆದುಕೊಳ್ಳುವುದು ಸಮಾವೇಶ ಆಗಿದೆ. ನಾವು ಎಷ್ಟು ಅನ್ಯ ಆತ್ಮರಿಗೆ ಶಕ್ತಿಯ ಸಹಯೋಗವನ್ನು ನೀಡುತ್ತೇವೋ ಅಷ್ಟು ನಮ್ಮ ಖಾತೆಯಲ್ಲಿ ಪುಣ್ಯ ಜಮಾ ಆಗುತ್ತಾ ಹೋಗುತ್ತದೆ. ಒಳ್ಳೆಯದು. ಓಂ ಶಾಂತಿ.